ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசன ஸ்வநானுக்ரஹணா தேவா நிதஸ்தக்ரஹ விக்ரஹம் விருந்தாவன கதம் வந்தே பிரம்ம ருத்ரேந்திர வந்திதம். ஸ்ரீகுருப்போ நம. ஹரி ஓம். இன்னும் யதா தீபஹ நிவாதஸ்தஹ நயீங்கதே சோபமா ஸ்மிருதா யோகினோ யதசித்தஸ்ய யுஞ்சதோ யோகமாத்மனஹ. ஹே பகவந்தன சன்னிதானவன்ன பகவந்தன பாதாரவிந்தவன்ன சேரித மனசு, யோகிய மனசு ஹேகிருத்தே அந்தரே சலன இல்லவே இருவந்த காலி இருவ ஜாகதல்லி தீப ஹேகே சென்னாகி உரியுத்தோ ஹாகே யோகிய மனசு பகவந்தன பாதத்தில் ஸ்திரவாகி நின்று விடுத்தே. யத்ர உபரமதே சித்தம் நிருத்தம் யோக சேவையா யத்ர சைவாத்மனா ஆத்மானம் பஷ்யன் ஆத்மனி துஷ்யதி. ஆத்மனா ஆத்மானம் பஷ்யன், தனகே சர்வேந்திரிய நியாமகனாத பிரதியொந்து இந்திரியகளல்லூ இருந்துகொண்டு எல்லா இந்திரியத காரியவன்ன மாடஸ்தக்கந்த பகவந்த ஏனிதானே, ஆ பகவந்தனன்ன மனசினிந்தலேனே நோட்லக்கு சுருமாடத்தானே ஈ ஜீவ. பகவந்த அவன மனோ நேத்திரக்கே கோச்சரனாக்த வர்த்தானே. அந்த காலக்கேனாகுத்தே புஷ்யதி, சந்தோஷவாகிருத்தானே. அவனிகே அந்த சாதகனாதவனிகே ಹೊರಗಿನ ನಾನಾ ಪದಾರ್ಥಗಳನ್ನ ಅನುಭವಿಸಿದಾಗ ಬರುವಂತಹ ಸುಖಕ್ಕಿಂತ ತುಂಬಾ ಹೆಚ್ಚು ಪಟ್ಟು ಸುಖ ಭಗವಂತನ ಪಾದಾರವಿಂದವನ್ನ ಧ್ಯಾನ ಮಾಡುವುದರಿಂದ ಬರ್ತಾ ಬರುತ್ತೆ. ಇನ್ನ ಹೇಳ್ತಾ ಇದ್ದಾರೆ, ಸುಖಂ ಆತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅಪೀಂದ್ರಿಯಂ ವೇತ್ತಿ ಯತ್ ನಚೈವಾಯಂ ಸ್ಥಿತಶ್ಚರತಿ ತತ್ವತಃ. ಹೇಳ್ತಾರೆ, ಯತ್ರ ಸಮಾಧೌ ಸ್ಥಿತ, ಆ ಭಗವಂತನ ಚಿಂತನೆ ಮಾಡುವಂತಹ ಸ್ಥಿತಿಯಲ್ಲಿರತಕ್ಕಂತಹ ವ್ಯಕ್ತಿ ಹೇಗಿರ್ತಾನೆ ಅಂದರೆ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಇಂದ್ರಿಯಗ್ರಾಹ್ಯಂ ಇಂದ್ರಿಯ ಅಗ್ರಾಹ್ಯಂ ಆತ್ಯಂತಿಕಂ ಅತಿಶಯಿತಂ ಸುಖಂ ವ್ಯಕ್ತಿ. ಇಂದ್ರಿಯಗಳಿಗೆ ಅಂದ್ರೆ ಏನು, ಊಟ ಮಾಡುವುದಾಗಲಿ, ಬಾಯಿಯಿಂದ ತಿನ್ನುವುದು ಕುಡಿಯುವುದು, ಕಿವಿಯಿಂದ ಕೇಳುವುದು, ಶಬ್ದ ಕೇಳಿ ಆನಂದ, ನೋಡಿ ಆನಂದ, ತಿಂದು ಆನಂದ, ಕುಡಿದು ಆನಂದ, ಗಂಧ ಆಘ್ರಾಣ ಮಾಡಿ ಆನಂದ, ಸ್ಪರ್ಶ ಸುಖದ ಆನಂದ, ಐದು ಜ್ಞಾನೇಂದ್ರಿಯಗಳಿಂದ ಬರತಕ್ಕಂಥ ಇಂದ್ರಿಯ ಗ್ರಾಹ್ಯ, ಇಂದ್ರಿಯಗಳಿಂದ ಗ್ರಹಿಸಲಿಕ್ಕೆ ಯೋಗ್ಯವಾದ ಆನಂದ ಏನು ಪಡತಾ ಇರ್ತಾನೆ ಅದು ಮಾತ್ರ ಅವನಿಗೆ ಪರಿಚಯವಾಗ್ತಾ ಇರುತ್ತೆ ಇಡೀ ಜೀವನದಲ್ಲಿ. ಆದರೆ ಜೀವಿಗೆ ಇಂದ್ರಿಯಗಳಿಗೆ ಗೋಚರವಾಗದೆ ಇಂದ್ರಿಯ ಅಗ್ರಾಹ್ಯಂ ಆನಂದಂ, ಇಂದ್ರಿಯಗಳಿಗೆ ಎಟಕದೇ ಇರುವಂಥದ್ದು ಬುದ್ಧಿಗ್ರಾಹ್ಯಂ ಅಂದರೆ ಅನುಭವದಿಂದ ಮಾತ್ರ ತಿಳಿಯತಕ್ಕಂಥ ಆನಂದ ಅವನಿಗೆ ಬರುತ್ತೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಬುದ್ಧಿಗ್ರಾಹ್ಯಂ ಅಂದ್ರೆ ಅನುಭವೇನ ವೇದ್ಯಂ, ಅನುಭವದಿಂದ ಮಾತ್ರ ಗೊತ್ತಾಗುತ್ತೆ ಆ ಈ ಸುಖ ಮಿಕ್ಕ ಸುಖಗಳಿಗಿಂತ ಜಾಸ್ತಿ ಅಂತ. ಅದು ಹೇಗೆ, ಇದು ಜಾಸ್ತಿ ಅದು ಕಡಿಮೆ? ಬುದ್ಧಿಗ್ರಾಹ್ಯ ಅಂದರೆ ಮಾತಿಗೆ ಅಗ್ರಾಹ್ಯ ಅಂತ, ಮಾತಿನಿಂದ ಗೊತ್ತಾಗಲ್ಲ. ದೃಷ್ಟಾಂತ ಹೇಳಬೇಕಾದರೆ ಸಕ್ಕರೆ ಸಿಹಿ, ಜೇನು ಸಿಹಿ, ಬೆಲ್ಲ ಸಿಹಿ, ಹಣ್ಣು ಸಿಹಿ, ಹೌದಾ? ಎಲ್ಲ ಸಿಹಿ ಸಿಹಿ ಸಿಹಿ, ಒಂದು ಸಿಹಿ ಇದ್ದಂತೆ ಇನ್ನೊಂದಿಲ್ಲ, ಎಲ್ಲ ಬೇರೆ 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 ಇದೆ. ಈ ಎಲ್ಲ ಸಿಹಿ ಬೇರೆ ಅಂತ ಹೇಳಲಿಕ್ಕಾಗುತ್ತೆ, ಆ ಬೇರೆ ಹೇಗೆ ಬಾಯಿಯಿಂದ ಹೇಳಲಿಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಬಾಯಲ್ಲಿ ಹಾಕೊಂಡ ವ್ಯಕ್ತಿಗೆ ಅನುಭವ ಕೆಟಕತ್ತೆ, ಅನುಭವಕ್ಕೆ ಮಾತ್ರ ಗೊತ್ತಾಗತ್ತೆ ಪ್ರತಿಯೊಬ್ಬರಿಗೂ ಕೂಡ. ಮುಂದೆ ಕೂಡಿಸಿಟ್ಟು ಇದು ಬೇರೆ ಇದು ಬೇರೆ ಇದು ಬೇರೆ ಅಂದ್ರೆ ಏನು ಬೇರೆ ಅಂತ ಕೇಳ, ಹೇಳ್ತಾರೆ. ಸಿಹಿ ಆದರೆ ಬಾಯಲ್ಲಿ ಹಾಕೋ ಅಂದ್ರೆ ಹಾಕೊಂಡ ಮೇಲೆ ಅವರು ಹೋಗ್ತಾರೆ, ಹೌದು ಬೇರೆ ಬೇರೆ ಬೇರೆ. ಸರಿ ನೀನಾದ್ರೂ ಹೇಳು, ನಮಗೂ ಆಗಲ್ಲ. ಯಾರಿಗೂ ಅದನ್ನ ವಿಂಗಡ ಮಾಡಿ ಹೇಳಲಿಕ್ಕಾಗಲ್ಲ ಆ ಸುಖದ ಪರಿಚಯ. ಹಾಗೆ ಈ ಹೊರಗೆ ಸಿಗುವ ಸುಖ ಅದನ್ನು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಒಳಗೆ ಸಿಗುವ ಸುಖ ಭಗವಂತನ ಧ್ಯಾನದಲ್ಲಿ ಅದನ್ನು ಹೀಗೆ ಅಂತ ಬಾಯಿಂದ ಹೇಳಲಿಕ್ಕಾಗಲ್ಲ. ಬುದ್ಧಿಗೆ ಗೋಚರ, ಇದು ಬೇರೆ ಅದು ಬೇರೆ ಎಂಬುದು ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ವೇತ್ತಿ ಎತ್ರ ಚ ಎತ್ರ ನಚೈವಾಯಂ. ಭಗವಂತ ವಿಶೇಷವಾಗಿ ಸ್ಥಿತ ಚಲತಿ ತತ್ವತಃ ನ, ಆ ಸುಖ ಜಾಸ್ತಿ ಬರ್ತಾ ಇದೆ. ಈ ಸುಖ ಹೊರಗೆ ಸಿಗುವ ಸುಖಕ್ಕಿಂತ ಇದು ಜಾಸ್ತಿ ಅಂತಲ್ಲ, ಹೊರಗೆ ಸಿಗುವ ಸುಖವೇ ಬೇರೆ. ಇಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಬಹಳ ಇಂಪಾರ್ಟೆಂಟ್ ಆಗಿದ್ದು. ಈ ಸುಖ ಹೊರಗೆ ಸಿಗುವ ಸುಖ ಕ್ವಾಂಟಿಟಿಯೂ ಕಡಿಮೆಯೇ ಕ್ವಾಲಿಟಿಯೂ ಕಡಿಮೆಯೇ. ಅದರಿಂದ ಹೊರಗೆ ಸಿಗುವ ಸುಖಕ್ಕಿಂತ ಪ್ರಮಾಣದಲ್ಲೂ ಜಾಸ್ತಿ, ಅದರ ವಿಶೇಷವಾದ ಲಕ್ಷಣದಲ್ಲೂ ಜಾಸ್ತಿ, ಕ್ವಾಲಿಟಿಯಲ್ಲಿ ಕೂಡ ಜಾಸ್ತಿ ಇರುತ್ತೆ ಒಳಗೆ ಸಿಗುವ ಸುಖ. ಅದು ಯಾವಾಗಾದ್ರೆ ಮನಸ್ಸಿಗೆ ಮುಟ್ಟಿ ಗೊತ್ತಾಗುತ್ತೋ, ಇನ್ನ ಮನಸ್ಸನ್ನು ನಾವು ದೂಡಿದ್ರೂ ಹೊರಗೆ ಹೋಗಲ್ಲ, ದೇವರದ್ರೇ ಕೂತಿರುತ್ತೆ. ಅದಕ್ಕೆ ಸುಖ ಸಿಕ್ತರೆ ಸಾಕು, ಸುಖ ಸಿಗುತ್ತೆ ಅಂತ ಗೊತ್ತಾದರೆ ಸಾಕು. ಇನ್ನೇನು ಗೊತ್ತಾಗಬೇಕು, ಒಂದು ಕಡೆ ಸಿಗುವ ಸುಖಕ್ಕಿಂತ ಇನ್ನೊಂದು ಕಡೆ ಸುಖ ಜಾಸ್ತಿ ಸಿಗುತ್ತೆ ಅಂತ ಅದಕ್ಕೆ ತಿಳಿಸಿಕೊಟ್ರೆ ಸಾಕು, ತಾನಾಗಿ ಹೋಗ್ತಾ ಇರುತ್ತೆ ಮನಸ್ಸು. ಹೌದಾನೆ? ಅದನ್ನು ಹೇಳ್ತಾರೆ ಇಲ್ಲಿ. ಭಗವಂತನ ಪದಾರವಿಂದವನ್ನ ಚಿಂತನೆ ಮಾಡುವ ಕಾಲಕ್ಕೆ ಬರುವ ಸುಖ ವಿಶೇಷವಾದ್ದು ಅಂತ ಗೊತ್ತಾದ ಕೂಡಲೇ ದೇವರ ಪಾದದಿಂದ ಮನಸ್ಸು ನಚ್ಚಲತಿ, ಇನ್ನ ಎಲ್ಲಿಗೂ ಹೋಗಲ್ಲ, ಸಂತೋಷವಾಗಿರುತ್ತೆ. ಆ ಸಂತೋಷವು ಎರಡು ರೀತಿಯಲ್ಲಿ, ಹೊರಗಿನ ಸುಖಗಳಿಂದ ಈ ಸುಖ ಬೇರೆ, ದೇವರು ಕೊಡುವ ಸುಖ ಬೇರೆ. ದೇವರನ್ನ ಸುಖ ಕೊಡು ಅಂತ ಕೇಳಿದಾಗ ಸುಖ ಕೊಡುತ್ತಾರೆ ಭಗವಂತ. ಆದರೆ ಅದರಲ್ಲೂ ಕೂಡ ಏನು ಅಂದರೆ, ನನಗೆ ಏನೂ ಬೇಡ ದೇವರೇ ಸಾಕು ಅಂದಾಗ ಆ ತೃಪ್ತಿ ಏನಿದೆ, ನನಗೆ ಭಗವಂತನೇ ಸಾಕು, ಇವನ ಕರುಣೆ ಸಾಕು ಎನ್ನುವ ಭಾವನೆ ಕೊಡುವ ಸುಖ ಇನ್ಯಾವ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಎಂ ಲಭ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂತದ ಯಸ್ಮಿನ್ ಸ್ಥಿತ ನ ದುಃಖೇನ ಗುರುಣಾಪಿ ವಿಚಾರ್ಯತೆ. ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಈ ಸ್ಥಿತಿಯನ್ನು ತಲುಪಲಿಕ್ಕೆ ಪ್ರಯತ್ನ ಪಟ್ಟು ಆಗಬೇಕು ಗುರುಗಳ ಅನುಗ್ರಹದಿಂದ. ಒಂದು ಸಲ ಧ್ಯಾನದಲ್ಲಿ ದೇವರ ಪಾದಾರವಿಂದವನ್ನ ಚಿಂತನೆ ಮಾಡುವಾಗ ಸುಖ ಬರಲಿಕ್ಕೆ ಶುರುವಾಯಿತೋ ಮುಗಿತು. ಅವಾಗೇನಾಗತ್ತೆ, ಎಂ ಲಪ್ಪ ಆ ಸುಖವನ್ನ ಪಡೆಯೋದು ಶುರುವಾದ ಕೂಡಲೇ ನ ಅಪರಂ ಲಾಭಂ ಮನ್ಯತೆ ಅಧಿಕಂ. ಇದಕ್ಕಿಂತ ಇನ್ನೊಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಅಂತ ಆ ವ್ಯಕ್ತಿಗೆ ತಲೆಗೆ ಬರುವುದೇ ಇಲ್ಲ. ಯಾಕೆ ಅಂದರೆ ಇದೇ ಶ್ರೇಷ್ಠವಾದ ಲಾಭ ಅಂತ ಕನ್ಫರ್ಮೇಶನ್ ಬರ್ತಾ ಬರುತ್ತೆ. ಅವಾಗೇ ಎಂದೂ ಕೂಡ ಮನಸ್ಸು ಅಲ್ಲಿಂದ ಹೋಗೋದೇ ಇಲ್ಲ. ಅಷ್ಟೇ ಅಲ್ಲ, ನ ದುಃಖೇನ ಗುರುಣಾಪಿ ವಿಚಾರ್ಯತೆ. ನಾನಾ ರೀತಿಯಾದ ದುಃಖಗಳು ಬಂದರೂ ಕೂಡ ಅವನಿಗೆ ಆ ಏನು ಸಾರುಚೂರು ಅಲ್ಲ. ದುಃಖಗಳು ಅಂದ್ರೆ ಏನೋ ಬಂತು ಏನೋ ಹೋಯಿತು ಅಲ್ಲ. ಅತ್ಯಂತ ಸನ್ನಿಹಿತರಾದ ವ್ಯಕ್ತಿಗಳು, ಜೀವನಕ್ಕೆ ಬೇಕಾದ ವ್ಯಕ್ತಿಗಳು, ಅದು ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು, ತಂದೆ ತಾಯಿ ಆಗಿರಬಹುದು, ಗಂಡ ಆಗಿರಬಹುದು, ಅವರು ನಮ್ಮನ್ನಗರಿದಾಗ ಏನು ನಮಗೆ ಆಸರೆ ಏನಿರುತ್ತೆ ಅದು ಬೆತ್ತು ಹೋದಾಗ, ಅಂಥ ಸ್ಥಿತಿ ಬಂದಾಗ, ಏನು ಎಲ್ಲವೂ ಹೊರಟು ಹೋಗಿ ಬೀದಿಯಲ್ಲಿ ನಿಂತಾಗ, ಏನೇನು ನಾನಾ ರೀತಿಯ ಜೀವನದ ಭೀಕರ ಹೊಡೆತಗಳೇನು ಬರುತ್ತೆ. ಎಲ್ಲಿ ಮೊನ್ನೆ ಕೇದಾರನಾಥಲ್ಲಿ ಎಲ್ಲರೂ ಕೊಚ್ಚಿಕೊಂಡು ಹೋದ್ರು, ಒಬ್ಬ ವ್ಯಕ್ತಿ ಕೂತಿದ್ದ, ಎಲ್ಲರೂ ಹೇಳ್ತಾ ಇದ್ರು, ಟಿವಿಯಲ್ಲಿ ಕೊಡ್ತಾ ಇದ್ರು, ನಾವು ದೇವರನ್ನು ನಂಬಿಕೊಂಡು ಬಂದವು, ಈ ಥರ ಆಯಿತು ಮುಂದೇನು? ಆ ಟಿವಿಯಲ್ಲಿ ಸುಮ್ಮನೆ ಇರ್ತಾರಾ? ಮತ್ತು ಪ್ರಶ್ನೆ ಕೇಳ್ತಾರೆ, ಮತ್ತು ಕೇದಾರನಾಥ ಬರ್ತೀರಾ? ಎಲ್ಲರೂ ಒಂದೇ ಉತ್ತರ ಕೊಟ್ಟರು, ನಾವಿಂದ ಕೇದಾರನಾಥಕ್ಕೆ ಬರಲ್ಲ, ದೇವರು ಇಲ್ಲ, ನಾವು ಬರಲ್ಲ. ಪ್ರತಿಯೊಬ್ಬರೂ ಹಾಗೆ ಎಲ್ಲರೂ ಹೇಳ್ತಾ ಬಂದರು ದುಃಖದಿಂದ. ಒಂದು ವ್ಯಕ್ತಿ ಮಾತ್ರ ಸ್ಟೇಟ್ಮೆಂಟ್, ಮತ್ತು ಪೇಪರಲ್ಲೂ ಬಂತು. ಆ ವ್ಯಕ್ತಿಯನ್ನ ಕೇಳಿದ್ರು, ನೀನು ಎಷ್ಟು ಜನ ಬಂದಿದ್ರು? ನೀವು 15 ಜನ ಬಂದು ಎಲ್ಲ ಸೇರಿಕೊಂಡು, ಎಷ್ಟು ಜನ ಉಳಿದಿದ್ದೀರಾ? ನಾನೊಬ್ಬನೇ ಉಳಿದದ್ದು, ಮಿಕ್ಕವರು ನನ್ನ ಕಣ್ಣೆದುರಿಗೆ ಹೋದರು. ಎಂಥ ಪರಿಸ್ಥಿತಿ, ಭೀಕರ ಪರಿಸ್ಥಿತಿ. ಹೆಂಡತಿ, ಚಿಕ್ಕ ಮಗು, ತಂದೆ, ತಾಯಿ, ಎಲ್ಲರೂ ಹೊರಟೋದ್ರು. ಆ ವ್ಯಕ್ತಿಯನ್ನು ಮತ್ತು ಕೇಳಿದರು, ಪುನಃ ನೀವು ಕೇದಾರನಾಥ ಬರ್ತೀರಾ ಅಂತ ಕೇಳಿದ್ರು. ಅವರ ಎಕ್ಸ್ಪೆಕ್ಟೆಡ್ ಆನ್ಸರ್ ಬೇಡ, ಬರಲ್ಲ ಅಂತ. ಆ ವ್ಯಕ್ತಿ ಹೇಳಿದ, ಖಚಿತವಾಗಿ ಮತ್ತು ಈ ಹಾರಿ ಸರಿ ಹೋದರೆ ಕೂಡಲೇ ಬರ್ತೇನೆ ಅಂದ. ಅಲ್ಲಿದ್ದವ್ರಿಗೆ ಆಶ್ಚರ್ಯ, ಇದೇನು ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ. ಅವಾಗ ಆ ವ್ಯಕ್ತಿ ಹೇಳಿದ, ನನ್ನವರು ಎಲ್ಲರಿಗೂ ಆಶ್ಚರ್ಯ ಆಯಿತು ಆ ವ್ಯಕ್ತಿಯ ಕನ್ಫರ್ಮೇಷನ್ಗೆ. ಈ ನನ್ನವರು ಅಂತೇನಿದ್ದಾರೆ, ಇವರು ಯಾವಾಗಾದ್ರೂ ನನ್ನ ಬಿಟ್ಟು ಹೋಗೋರೆ, ಇವತ್ತಲ್ಲ ನಾಳೆ ಬಿಟ್ಟು ಹೋಗೋರೆ, ಇಲ್ಲಿ ಬಂದು ಬಿಟ್ಟೋದ್ರಷ್ಟೇ, ಇಲ್ಲಿ ಬಂದಾಗ ಈ ನೆಪದಿಂದ ಬಿಟ್ಟೋದ್ರಷ್ಟೇ, ಈ ದುಃಖ ನನಗೆ ಯಾವಾಗಾದ್ರೂ ಬರಬೇಕಾಗಿದ್ದೆ. ಅದು ಅವನೇ ಕೊಡ್ತಾನೆ, ಒಳಗೆ ಕೂತಿದ್ದಾನಲ್ಲ ಅವನೇ ಇಷ್ಟು ಕಾಲ ಸುಖ ಕೊಟ್ಟ, ಈಗ ದುಃಖ ಕೊಡತಾ ಇದ್ದಾನೆ. ಮತ್ತೆ ಇಷ್ಟು ಕಾಲ ನನಗೆ ಸುಖ ಕೊಟ್ಟಾಗ ಯಾಕೆ ಸುಖ ಕೊಟ್ಟಿ ಅಂತ ನಾನು ದೇವರನ್ನ ಕೇಳಲಿಲ್ಲ, ದುಃಖ ಕೊಟ್ಟಾಗ ಮಾತ್ರ ಯಾಕೆ ಸುಖ ಕೊಡ್ತೀಯ ಅಂತ, ದುಃಖ ಯಾಕೆ ಕೊಡ್ತೀಯ ಅಂತ ಕೇಳಲಿಕ್ಕೆ ಹೇಗಾಗುತ್ತೆ? ಯಾವ ಮುಖ ಇಟ್ಟುಕೊಂಡು ಕೇಳಿ, ಅವನು ಏನು ಕೊಟ್ಟರು ಒಳ್ಳೇದೆ, ನಾನು ಕೇದಾರನಾಥಕ್ಕೆ ಮತ್ತು ಬರ್ತೇನೆ ಅಂತ ಹೇಳಿದ. ತುಂಬಾ ಸುಂದರವಾದ ಪ್ರಸಂಗ ಅದು. ಯಾಕಂದ್ರೆ ಹೊರ ನಿಂತು ಮಾತಾಡೋದು, ಉಪನ್ಯಾಸ ಮಾಡೋದು ಸುಲಭ, ಆ ಪೆಟ್ಟು ಬಿದ್ದಾಗ ಮನಸ್ಸಿನ ಸ್ಥಿತಿಗೆ ಸಾಕು, ಯಾವ ದೇವರು ಬೇಡ ದೇವ ಬೇಡ ಅಂತ ಓಡಿ ಹೋಗುವ ಪರಿಸ್ಥಿತಿ ಅದು. ಅಂಥ ಕಾಲಕ್ಕೂ ಯಾರ ಮನಸ್ಸು ದೇವರ ಪಾದದಲ್ಲಿ ಸದಾ ಇರುತ್ತೋ, ಅಥವಾ ಇಲ್ಲಿ ಹೇಳುತ್ತಾರೆ, ಯಾರಾದರೆ ಹೃದಯದಲ್ಲಿ ಭಗವಂತನ ಚಿಂತನೆಯಿಂದ ಅದ್ಭುತರ ಆನಂದವನ್ನ ಪಡೀಲಿಕ್ಕೆ ಶುರು ಮಾಡುತ್ತಾನೆ, ಅಂಥವನಿಗೆ ಏನೇ ದುಃಖಗಳು ಬಂದರೂ ಕೂಡ ಅವನು ಚಲಿಸೋದಿಲ್ಲ. ನದುಖೇರ ಗುರುನಾಥ ವಿಚಾಲ್ಯತೆ, ಅಥವಾ ಇನ್ನೊಂದು ಮಾತಲ್ಲಿ ಹೇಳಿದರೆ, ಭಗವಂತ ಯಾವ ಭಕ್ತರ ಮನಸ್ಸನ್ನ ತನ್ನ ಪಾದದ ಹತ್ತಿರ ಇಟ್ಟುಕೊಂಡು ಒಳ್ಳೆ ಸುಖವನ್ನ ಕೊಡತಾನೋ, ಅವನ ಮನಸ್ಸನ್ನ ಹಿಡಿದಿರುತ್ತಾನೋ, ಅಂಥವನ ಮನಸ್ಸನ್ನ ಅವನಿಗೆ ನಾನಾ ದುಃಖಗಳು ತಾನೇ ತಂದುಕೊಟ್ಟರೂ ಕೂಡ ಭಗವಂತನೇ ಕೊಡತಾ ಇರ್ತಾನೆ. ದುಃಖ ತಾನಾಗಿ ಬರಲ್ಲ, ಭಗವಂತನೇ ಕೊಡತಾನೆ. ತಾನೇ ಅನೇಕ ರೀತಿಯಾದ ದುಃಖ ಕೊಟ್ಟರೂ ಕೂಡ ಅವನ ಮನಸ್ಸು ತನ್ನ ಕಡೆಯಿಂದ ಹೋಗದೆ ಭಗವಂತ ರಕ್ಷಣೆ ಮಾಡುತ್ತಾನೆ. ಈ ಮಾತು ಸರಿಯಾದ ಮಾತು ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ದೇವರ ದರ್ಶನ ಮಾಡಿದ ಮೇಲೆ ಆ ಮನಸ್ಸು ಆ ದೇವರ ದರ್ಶನದ ಸುಖಕ್ಕೆ ಅಭ್ಯಾಸ ಆಗಿ ದೇವರನ್ನ ಬಿಡಲ್ಲ, ದುಃಖ ಬಂದ್ರು ಅಂತ ಹೇಳುವ ಮಾತು ತಿಳಿಯಾಯಿತು. ಸರಿಯಾದ ಮಾತು ಯಾವುದು ಅಂದರೆ, ಭಗವಂತ ಯಾರಿಗೆ ಅನುಗ್ರಹ ಮಾಡುತ್ತಾನೋ ಅಂಥವರ ಮನಸ್ಸನ್ನ ಹತ್ತಿರ ಇಟ್ಟುಕೊಂಡು ಅವರಿಗೆ ತಾನೇ ನಾನಾ ರೀತಿಯಾದ ದುಃಖಗಳು ಅವರ ಕರ್ಮಾನುಸಾರ ತಂದುಕೊಟ್ಟರು ಕೂಡ ಅವರ ಮನಸ್ಸನ್ನು ಆಚೆ ಈಚೆ ಹೋಗದಂತೆ ಮಾಡಿಬಿಡುತ್ತಾನೆ ಭಗವಂತ. ತಂವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸ ನಿಶ್ಚಯೇನ ಯೋಕ್ತವ್ಯ ಯೋಗ ನಿರ್ವಿಣ್ಣ ಚೇತಸ. ಇನ್ನ ಹೇಳುತ್ತಾರೆ, ದುಃಖ ಸಂಯೋಗ ವಿಯೋಗಂ. ಈ ಯೋಗ ಅಂದ್ರೆ ಭಗವಂತನ ಪದಾರವಿಂದದಲ್ಲಿ ಮನಸ್ಸಿಡುವುದು ಅಂತ ಏನಿದೆ, ಇದನ್ನು ಯೋಗ ಅಂತ ಕರೀತಾರೆ. ಈ ಯೋಗ ಎಂಥದ್ದು ಅಂದ್ರೆ, ದುಃಖ ಸಂಯೋಗ ವಿಯೋಗಂ. ದುಃಖದ ಸಂಪರ್ಕವೇ ದುಃಖ ಸಂಯೋಗ, ಆ ದುಃಖ ಸಂಪರ್ಕ ಆಗುವುದನ್ನು ಬಿಡಿಸುವುದೇ ದುಃಖ ಸಂಯೋಗದ ವಿಯೋಗ. ಯಾವ ಧ್ಯಾನದಿಂದ ಭಗವಂತನ ಚಿಂತನೆಯಿಂದ ನಮಗೆ ದುಃಖ ಆಗುವುದು ತಪ್ಪಿ ಹೋಗುತ್ತೋ ಅದು ದುಃಖ ಸಂಯೋಗ ವಿಯೋಗ. ಯೋಗ ಸಂಯಮ ಸನ್ನಿತಂ ಸನಿಶ್ಚಯೇನ ಯೋಕ್ತವ್ಯ, ಅಂದರೆ ಯಾವ ವಿಶೇಷವಾದ ರೀತಿಯಲ್ಲಿ ಮನಸ್ಸು ದೇವರನ್ನ ಇಟ್ಟರೆ ದುಃಖದ ಅಂಟೇ ಇರಲ್ಲವೋ. ಇಲ್ಲಿ ನೋಡಿ ಶಬ್ದ ಪ್ರಯೋಗ, ದೇವರ ಪಾದದಲ್ಲಿ ಮನಸ್ಸು ಇಡ್ಲಿಕ್ಕೆ ಶುರು ಮಾಡಿದರೆ ಆ ಇಡುವ ಯೋಗ ಉಪಾಯ ಅದು ಹೇಗಿರಬೇಕು ಅಂದರೆ ದುಃಖದ ಅಂಟೇ ಇಲ್ಲದೆ ಮಾಡಿಬಿಡುತ್ತೆ. ದುಃಖದ ಅಂಟೇ ಇಲ್ಲದೆ ಮಾಡಿಬಿಡುತ್ತೆ ಅಂದ್ರೆ ದುಃಖವೇ ಬಾರದಂತೆ ಮಾಡಿಬಿಡುತ್ತೆ ಅಂತ ಅರ್ಥ ಅಲ್ಲ. ನಮ್ಮ ಕರ್ಮಾನುಸಾರ ಭಗವಂತ ದುಃಖ ಕೊಟ್ಟೇ ಕೊಡ್ತಾ ಇರ್ತಾನೆ. ಅದರ ಅಂಟು ಮನಸ್ಸಿಗೆ ಬಾರದಂತೆ ಇರುವ ಉಪಾಯವೇ ಯೋಗ. ದುಃಖ ಸಂಯೋಗ ವಿಯೋಗ, ದುಃಖ ಇರುತ್ತೆ ಅದರ ಅಂಟು ನಮಗಾಗದಂತೆ ಮಾಡಿಬಿಡುತ್ತೆ ಆ ಯೋಗ. ಅಂಥ ಯೋಗವನ್ನ ಚೆನ್ನಾಗಿ ತಿಳ್ಕೊಂಡು ಹೇಳ್ತಾರೆ. ಸಯೋಗ ನಿರ್ವಿಣ್ಣ ಚೇತಸ, ನಿರ್ವಿಣ್ಣರಾಗಿರಬೇಕಂತಂದರೆ ವಿಷಯ ವಿರಕ್ತರಾಗಿರತಕ್ಕಂಥವರು ಮನಸ್ಸು ವಿಷಯಗಳಲ್ಲಿ ವಿರಕ್ತವಾಗಿರಬೇಕು. ವಿರಕ್ತ ಅಂದರೆ ಇಷ್ಟು ಪದಾರ್ಥಗಳಿಂದ ಬರುವ ಸುಖ, ವ್ಯಕ್ತಿಗಳಿಂದ ಬರುವ ಸುಖ, ಎರಡೇ ನಮಗೆ ಬರುವಂತಹ ಸುಖ. ಅದು ಪದಾರ್ಥಗಳಿಂದ ಬರಲ್ಲ, ವ್ಯಕ್ತಿಗಳಿಂದ ಬರಲ್ಲ, ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಇರುವ ಭಗವಂತ ಕೊಡುವ ಸುಖ ಅಂತ ಯಾರಿಗೆ ಅಕ್ಷರ ಬರುತ್ತೋ ಅವರು ವಿರಕ್ತರು. ವಿರಕ್ತರು ಅಂದರೆ ಅಪಾರ್ಥ ಮಾಡಿಕೊಂಡು ಕೆಲವರು ಎಲ್ಲ ಬಿಟ್ಟು ಕೂಡುವುದು ವಿರಕ್ತಿ ಅಂದ್ರೆ ಸುಖವೆಲ್ಲ ಬಿಟ್ಟು ಬಿಟ್ಟು, ಪದಾರ್ಥಗಳ ಸುಖ ಬೇಡ, ವ್ಯಕ್ತಿಗಳ ಸುಖ ಬೇಡ, ಕಲ್ಲಂತೆ ಕೂತಿರ್ತೇನೆ ಅಂತ ಕೂಡುವುದೇ ವಿರಕ್ತಿ ಅಂತ ತಿಳ್ಕೊಂಡ್ರು. ಅದಕ್ಕೆ ಆಚಾರ್ಯರಂದ್ರು ಅದು ವಿರಕ್ತಿಯಲ್ಲ, ನಿನಗೆ ಭಗವಂತ ಯಾವ ಸುಖ ಪಡು ಅಂತ ಹೇಳಿದ್ದಾನೋ ಅಥವಾ ಯಾವ ಪದಾರ್ಥವನ್ನ ವ್ಯಕ್ತಿಯನ್ನ ನೆಪ ಮಾಡಿ ದೇವರೇ ಸುಖ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೋ ಅದಕ್ಕೆ ಹೇಳ್ತಾರೆ ಅನಿಷಿದ್ಧ ಭೋಗ ಪರಿತ್ಯಾಗಿ ಪಶುರೇವನ ಸಂಶಯ. ನಿಷಿದ್ಧವಲ್ಲದ ಭೋಗ ಬಿಡುವ ಪಶು ಒಂದು ಅರ್ಥವೇ ಆಗ್ಲಿಲ್ಲ. ಒಂದು ಕಡೆ ಭೋಗ ಬೇಡ ಅಂತೀರಾ, ದೇವರು ಬೇಕು ಅಂತ ಹೇಳ್ತೀರಾ, ವಿರಕ್ತಿ ಅಂತ ಹೇಳ್ತೀರಾ, ಮತ್ತು ಭೋಗ ಬಿಡಬಾರದು ಅಂತ ಹೇಳ್ತೀರಾ, ಇದೆಲ್ಲ ಏನ್ರಿ ಅಂದ್ರೆ ಹೇಳ್ತಾರೆ ಯಾರಾದರೆ ನಮಗೆ ಸುಖ ಬರುವಾಗ ಬರುವ ಸುಖ ಪದಾರ್ಥ ನೆಪ ಮಾಡಿಕೊಂಡು ದೇವರು ಕೊಡ್ತಾ ಇದ್ದಾರೆ, ವ್ಯಕ್ತಿಗಳನ್ನ ನೆಪ ಮಾಡಿಕೊಂಡು ದೇವರು ಕೊಡ್ತಾ ಇದ್ದಾರೆ ಎಂಬ ಎಚ್ಚರ ಯಾರಿಗೆ ಬರುತ್ತೆ ಅವರು ಏನಾಗ್ತಾರೆ ಅವಾಗ ಅಂದರೆ ಮೊದಲೇನಾಗಿದ್ರು ಪದಾರ್ಥವೇ ಸುಖ ಕೊಡುತ್ತೆ ಅಂತ ಪದಾರ್ಥದ ಮೇಲೆ ರಕ್ತಿ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಅಂತ ವ್ಯಕ್ತಿಗಳ ಮೇಲೆ ಆಸಕ್ತಿ. ಇವಾಗ ಹಾಗಲ್ಲ, ವಿರಕ್ತಿ ಅಂದರೆ ಪದಾರ್ಥ ಕೊಡತಾ ಇಲ್ಲ ಆದರೆ ಭಗವಂತ ಕೊಡತಾನೆ. ಆ ಕೊಡೋದು ಹೇಗೆ ಕೊಡತಾನೆ, ಪದಾರ್ಥ ನೆಪ ಮಾಡಿಕೊಂಡೇ ಕೊಡತಾ ಇದ್ದಾನೆ. ಅವಾಗೇನು ಮಾಡುತ್ತಾರೆ, ಪದಾರ್ಥದಲ್ಲಿರುವ ಭಗವಂತ ವಿ ಅಂದ್ರೆ ಭಗವಂತ ಅವನಲ್ಲಿ ರಕ್ತಿ. ಇಷ್ಟೇ ನೋಡಿ, ಎಂಥ ವಿರಕ್ತರಾದರೂ ಎಂಥ ಸನ್ಯಾಸಿಗಳೇ ಆದರೂ ಬದುಕಬೇಕು, ಬದುಕಲಿಕ್ಕೆ ಶರೀರ ಬೇಕು, ಶರೀರ ಬೇಕಾದ್ರೆ ಊಟ ಮಾಡಬೇಕು, ಹೌದಾ, ತಿಂಡಿ ತಿನ್ನಬೇಕು, ಎಲ್ಲ ಮಾಡಬೇಕು. ಮಾಡುವ ಕಾಲಕ್ಕೆ ಇದು ಬೇಕು ಅದು ಬೇಕು ಅಂತ ಬರುತ್ತಾ ಇಲ್ವಾ? ಅದೆಂಥ ಪರಮ ವಿರಕ್ತರೇ ಇರಲಿ, ನಾನು ಬೇಡ ಅಂಬಲ್ಲ, ಎಂಥ ವಿರಕ್ತರೇ ಆದರೂ ಕೂಡ ಏನ್ ಸ್ವಾಮಿ ಈ ಅನ್ನ ಇದು ಹಾಕ್ಲ ಅದ್ರೆ ಹಾಕ್ಲ, ಇದು ಬೇಡಪ್ಪ ಅದು ಬೇಕು ಅದು ಸಾಕು ಇದು ಬೇಕು ಅಂತ ಬರುತ್ತಾ ಇಲ್ವಾ? ಅದು ಬರೋದು ತಪ್ಪು ಅಂತಲ್ಲ, ಅದು ವಿರಕ್ತಿ ಅಲ್ಲ ಅಂತಲ್ಲ. ವಿರಕ್ತಿ ಎಂದರೆ ಅಲ್ಲಿರೋ ಸ್ವಾಮಿ ಸುಖ ಕೊಡತಾ ಇದ್ದಾನೆ ಎಂಬ ಎಚ್ಚರ ಇದ್ರೆ ಸಾಕಯ್ಯ ಅದು ವಿರಕ್ತಿ, ಅಷ್ಟೇ ಹೊರತು ಪದಾರ್ಥ ಬಿಟ್ಟಿರೋದೇ ವಿರಕ್ತಿ ಅಂತ ಅಲ್ಲ ಅಂದ್ರು. ಆ ರೀತಿಯಲ್ಲಿ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಹೇಳುತ್ತಾರೆ. ಭಗವಂತನ ಚಿಂತನೆ ಮಾಡುವ ಕ್ರಮ ಹೇಗೆ ಅಂದರೆ ಸಂಕಲ್ಪ ಪ್ರಭವಾನ್ ತಾಮಾನ್ ತ್ಯಕ್ತ್ವ ಸಂಕಲ್ಪೇನ, ಸಂಕಲ್ಪದಿಂದ ಮಾಡತಕ್ಕಂಥ ಕಾಮಗಳು. ಈ ಸಂಕಲ್ಪ ಅಂದ್ರೆ ಏನು ಹೇಳ್ತಾರೆ, ಏತದರ್ಥಮಿದಂ ಕುರಿಯಾಂ, ఇది సంకల్పపూర్వక అనుష్ఠానేన ప్రభవ జన్మ ఏషాం తాం కామాన్ ಹೇಳ್ತಾರೆ. ನಾನು ಇದು ಮಾಡುತ್ತೇನೆ ಯಾಕೆ ಇದು ಬೇಕು ನನಗೆ ಅದಕ್ಕೆ ಅದು ಮಾಡುತ್ತೇನೆ. ನಾವು ಮಾಡುವ ಎಲ್ಲಾ ಕರ್ಮ ಅಷ್ಟೇ ಸಂಕಲ್ಪ ಇರಬೇಕ್ರಿ ಅಂತ ಸಂಕಲ್ಪ. ಒಂದು ತಂಬಿಗೆ ನೀರು ಒಂದು ಬುಟ್ಟಿ ನಂತರ ಹಾಕಿದ್ರೆ ತಂದು ಕೊಡ್ತಾ ಇರ್ತೀವಿ, ಸಂಕಲ್ಪ ಮಾಡಿಸ್ತಾ ಇರ್ತಾರೆ. ಹೌದು, ಏನು ಸಂಕಲ್ಪ ಅಂದರೆ ಧರ್ಮ ಇಲ್ಲ ಕೂಡ ಅಲ್ಲ, ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಾರ್ಥಂ ವಂಶಾಭಿವೃದ್ಧಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ. ಇದು ಮೇಲ್ನೋಟಕ್ಕೆ, ಇನ್ನಷ್ಟಕ್ಕಂತೂ ಹೇಳಲಿಕ್ಕೆ ಬರಲ್ಲ. ಇಂಡಿವಿಜುವಲ್ ಹೇಳಬೇಕು ಅಂದ್ರೆ ಒಳಗೊಳಗೆ ಇರುತ್ತೆ. ಆಚಾರ ಕೇಳ್ತಾರೆ ಇನ್ನೇನಾದ್ರೂ ಕೂತಿದೆಯಾ ಒಳಗೆ, ಅಂದ್ರೆ ರಾಯರ ಸೇವಾ ಮಾಡಲಿಕ್ಕೆಲ್ಲ ಕೈಯಲ್ಲಿ ಏನು ಸಂಕಲ್ಪ ಮಾಡಕಾಲ ಕೇಳ್ತಾರೆ. ಮಾಮೂಲಾಗಿ ಕಾಮನ ಆಗಿ ಎಲ್ಲಾ ಸರಿ ಮಾಡುತ್ತಾ ಕಾಲಕ್ಕೆ ತೂರು ಹೇಳ್ತಾರೆ ಮುಗಿಸ್ತಾರೆ. ಪ್ರತ್ಯೇಕ ಪೂಜಾ ಪ್ರತ್ಯೇಕ ವಿಶೇಷವಾಗಿ ಹೋಮಗಳಿದ್ದಾಗ ಕೇಳ್ತಾರಲ್ವ, ಇನ್ನ ಏನಾದ್ರೂ ಕೂತಿದೆಯಾ, ಪ್ರಮೋಷನ್ ಸಿದ್ಧಾರ್ಥಂ ಉದ್ಯೋಗ ಸಿದ್ಧಾರ್ಥಂ ಆದು ಇದು ಶತ್ರು ಪೀಡಾ ಪರಿಹಾರಾರ್ಥಂ ಆದು ಎಲ್ಲ ಸಂಕಲ್ಪಗಳು. ಅದೇ ಹೇಳ್ತಾರೆ ಈ ಸಂಕಲ್ಪಗಳು ಮಾಡಿ 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 ಮಾಡಿಯೇ ಇವೆಲ್ಲ ಹುಟ್ಟುತ್ತಾ ಇವೆ. ಇದು ಬೇಕು ಅದು ಬೇಕು ಇದು ಬೇಕು ಅಂತೆಲ್ಲ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ ಅವನ್ನ ಬಿಡಬೇಕಂತೆ. ಹೇಗ್ ಬಿಡಬೇಕು ಅದೇ ಚೂರು ಬಿಟ್ಟು ಚೂರು ಹಿಡ್ಕೊಂಡಿರ್ತೇವೆ, ಮತ್ತದರಲ್ಲಿ ಚೂರು ಬಿಟ್ಟಿರ್ತೇವೆ ಮತ್ತು ಚೂರು ಮೇಲೆ ಪಾರ್ಶಿಯಾಲಿಟಿ ಇದು ಬಿಡ್ಲಿಕ್ಕಿಲ್ಲ ಅದು ಮಾತ್ರ ಬಿಡಬೇಕು ಅಂತ ಅದರಲ್ಲಿರುತ್ತೆ. ಸರ್ವಾನ್ ಅಶೇಷತ ಎಲ್ಲವನ್ನ ಬಿಡಬೇಕು. ಅಲ್ಲ ನಂಗೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಇದೊಂದೇ. ಗೀತೆಯಲ್ಲಿ ಎಲ್ಲಾ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಎಲ್ಲಾ ಕಾಮನೆಗಳು ಬಿಡು 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 ಅಂತ ಕೃಷ್ಣ ಹೇಳುತ್ತಾನೆ. ಅದೇನ್ ಬಿಡಬೇಕು, ಎಲ್ಲಾ ಬಿಟ್ರೆ ಬದುಕಿನಲ್ಲಿ ಟೇಸ್ಟೇ ಇರಲ್ಲ. ಮೇನ್ ಕ್ವಶನ್ ನಂಬದೇ ಅದು ಬಿಡಿ ಇದು ಬಿಡಿ ಅಂತೆಲ್ಲ ಹೇಳ್ತಾರೆ. ಎಲ್ಲಾ ಬಿಟ್ಟು ಕೂತ್ರೆ ಏನ್ ಟೇಸ್ಟ್ ಇರುತ್ತೀ, ಸುಮ್ಮನೆ ಗೀತ ಕೇಳಲಿಕ್ಕಷ್ಟೇ ಮಾಡ್ಲಿಕ್ಕಲ್ಲ ಅಂಬೋದು ನಮಗೆ ಒಳ್ಳೆ ಚಾಲ್ತಿಯಲ್ಲಿ ಬಂದಿದೆ ಗೀತ. ಓ ಚೆನ್ನಾಗಿದ್ರಿ ಎಲ್ಲ ಕೇಳಬಹುದು, ಮಾಡುವುದು ನಮ್ಗಲ್ಲ. ಅದು ಯಾರಿಗೋ ಗೊತ್ತವ್ರು ಓಡ ಕೂತಿರ್ತಾರೆ ಬೃಂದಾವನದಲ್ಲಿ ಕೂತವರಿಗೆ, ಅವರಿಗಷ್ಟೇ ನಮ್ಮಂತವರಿಗೆಲ್ಲ ಕೇಳ್ತಾರೆ. ಈ ಎಲ್ಲ ನಾವೇನು ಎಲ್ಲ ಕಾಮನೆಗಳಿವೆ, ಇದಕ್ಕಾಗಿ ಇದು ಮಾಡುತ್ತೇನೆ ಅದಕ್ಕಾಗಿ ಇದು ಮಾಡುತ್ತೇನೆ ಅಂತ ಆ ಮಾಡಿ 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 ಆನಂದ ಪಡ್ತೀವಲ್ಲ, ಈ ಆನಂದ ಕುರಿತು ಗೊತ್ತಿಲ್ಲದವರ ಇವರೆಲ್ಲ ಒಳಗೆ ಈ ಬಿಟ್ಟು ಬಿಟ್ಟು ಎಲ್ಲ ಕಾಮನೆಗಳನ್ನ ಎಲ್ಲ ಸಂಕಲ್ಪಗಳನ್ನ ಬಿಟ್ಟು ಸುಮ್ಮನೆ ಕರ್ಮಾನುಷ್ಠಾನ ದೇವ ನಿನ್ನ ಪ್ರೀತಿಗಾಗಿ ನಿನ್ನ ಪ್ರೀತಿಗಾಗಿ ಅಂತ ಮಾಡ್ತಾರಲ್ಲ ಅವರೆಲ್ಲ ಮಕ್ಕಳ. ನಮ್ಮಷ್ಟು ಇಂಟೆಲಿಜೆನ್ಸ್ ಅಲ್ಲಲ್ವಾ, ಸುಖ ನಮಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮಗಿಂತ ಚೆನ್ನಾಗಿ ಗೊತ್ತು ಅವರಿಗೆ. ಸುಖ ಎಲ್ಲಿಂದ ಬರುತ್ತೆ ಅಂತ ಗೊತ್ತು ನಮಗೆ, ಬರೀ ಸುಖ ಮಾತ್ರ ಗೊತ್ತು. ಎಲ್ಲಿಂದ ಬರ್ತಾ ಇಲ್ಲವೋ ಅದು ಕೊಡ್ತಾ ಇದೆ ಎಂಬ ತಪ್ಪು ತಿಳುವಳಿಕೆಯು ನಮ್ಮಲ್ಲಿ ಕೂತಿದೆ. ಅವರಿಗೆ ಸುಖ ಎಲ್ಲಿಂದ ಬರುತ್ತೋ ಗೊತ್ತು. ಅಷ್ಟೇ ಅಲ್ಲ, ಇನ್ನೊಂದು ಪ್ರಧಾನವಾಗಿ ಅವರು ಚೆನ್ನಾಗಿ ಗೊತ್ತಿರೋದು ಏನದು ಅಂದರೆ ಈ ಸುಖಗಳೆಲ್ಲ ಸ್ವಾಮಿ ಒಬ್ಬನೇ ಕೊಡ್ತಾನೆ, ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾನೆ. ಈ ಜನ್ಮಕ್ಕೆ ಯಾವ ಯಾವ ಪದಾರ್ಥ ಯಾವ ಯಾವ ವ್ಯಕ್ತಿಯ ನೆಪ ಮಾಡಿ ಸುಖ ಕೊಡಬೇಕು ಅಂತ ದೇವರಿಗೆ ಸಂಕಲ್ಪ ಇದೆಯೋ ನಮ್ಮ ಕರ್ಮಾನುಸಾರ ಅದನ್ನ ಮೊದಲೇ ಫಿಕ್ಸ್ ಮಾಡಿದ್ದಾನೆ. ಹೇಳ್ತಾರೆ ಯಾವ ಜನ್ಮಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾನೆ ಅಂದರೆ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಎಲ್ಲ ಜನ್ಮಗಳಲ್ಲಿ ನಮಗೆ ಎಷ್ಟೆಷ್ಟು ಸುಖ ಬೇಕು, ಸುಖಕ್ಕೆ ತಕ್ಕಂತಹ ಪದಾರ್ಥ ವ್ಯಕ್ತಿ ಯಾರ್ಯಾರು ಯಾರ್ಯಾರಿಂದ ಏನೇನು ಸುಖ, ಮಾತಿನ ಸುಖ ಅಭಿಮಾನದ ಸುಖ ಏನೇನಿರುತ್ತೋ ಅವೆಲ್ಲ ದೇವರು ಮೊದಲೇ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಇದು ನಮ್ಗೆ ಗೊತ್ತಿಲ್ಲ. ನಮ್ಮ ತಲೆಯಲ್ಲೇನು ನಾ ಪ್ರಯತ್ನ ಪಟ್ಟರೆ ಸಿಗುತ್ತೆ ಇಲ್ಲದಿದ್ರೆ ಸಿಗಲ್ಲ ಅಂಬುದು ಕೂತಿದೆ. ಅದಕ್ಕಾಗಿ ಸಂಕಲ್ಪಗಳು ಅದಕ್ಕಾಗಿ ಪ್ರಯತ್ನಗಳು ಆಗ್ತಾ ಇರುತ್ತೆ. ರಹಸ್ಯ ಏನು, ಭಗವಂತ ಈ ಜನ್ಮದಲ್ಲಿ ಏನು ಸುಖ ಕೊಡಬೇಕೋ ಅದನ್ನ ಕೊಡ್ತಾನೆ. ಹೇಗೆ ಕೊಡ್ತಾನೆ, ಕೂಡಿಸಿ ಕೊಡಲ್ಲ, ಸಂಕಲ್ಪ ಮಾಡಿಸಿ ಪ್ರಯತ್ನ ಮಾಡಿಸಿ ಕೊಡ್ತಾ ಬರ್ತಾನೆ. ಆದರೆ ಯಾರಿಗಾದರೆ ಪಕ್ವತ ಬಂದಿರುತ್ತೋ ಅವರಿಗೆ ಸ್ವಾಮಿ ತಾನೇ ಎಲ್ಲವನ್ನ ಎಲ್ಲಾ ಕಡೆಯಿಂದ ಕೊಡತಾ ಬರುತ್ತಾನೆ. ಅದನ್ನೇ ಹೇಳ್ತಾನೆ ಕೃಷ್ಣ, ಪಶ್ಚಿಂತಯಾ ಕಿಂ ಮಚ್ಚಿಂತಾಂ ಕುರು. ನಿನ್ನ ಚಿಂತೆ ಮಾಡಿ ಮಾಡಿ ಏನಾಗುತ್ತೆ, ನಿನಗೆ ಏನೂ ಬರಲ್ಲ. ಚಿಂತೆ ಹೆಚ್ಚಾಗಿದ್ದಕ್ಕೆ ನಾಲ್ಕು ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ, ಬಿ ಪಿ ಟ್ಯಾಬ್ಲೆಟ್ ಅಲ್ವಾ. ನಮ್ ಚಿಂತೆ ನಾವು ಮಾಡಿ ಮಾಡಿ ಸಾಧಿಸಿದ್ದೇನು, ಏನು ಪಡ್ಕೊಳ್ಳಲ್ಲ, ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ. ದೇವರ ಚಿಂತೆ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ ಚಿಂತೆ ಅವನು ಮಾಡುತ್ತಾನಂತೆ, ಎಲ್ಲಾ ವ್ಯವಸ್ಥೆ ಚಿಂತೆ ಅವನು ಮಾಡುತ್ತಾನೆ. ಹಾಗಿಟ್ಟುಕೊಂಡವರೇ ಇವರು. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಮಾನ್ ಸರ್ವಾನ್ ತತ್ವ ಅಶೇಷತಃ. ಸ್ವಾಮಿ, ಈ ಜನ್ಮದಲ್ಲಿ ಏನೇನು ಯಾವಾಗ ಯಾವಾಗ ಕೊಡಬೇಕೋ ನಿನಗೆ ಗೊತ್ತಿದೆ, ನೀನು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀಯ. ನಾನು ಎಷ್ಟೇ ದೇವರ ಪೂಜಾ ಮಾಡಿದ್ರು ಏನು ಮಾಡಿದ್ರು ಕೂಡ ಅದಕ್ಕಿಂತ ಚೂರು ಜಾಸ್ತಿ ಕೊಡಲ್ಲ. ನಾನು ಏನೇ ಬಿಟ್ಟರು ನಿನ್ನ ಕಡೆ ನೋಡದಿದ್ರು ಕೂಡ ಏನು ಕೊಡಬೇಕೋ ಕೊಟ್ಟೆ ಕೊಡ್ತೀಯ. ಅದಕ್ಕೆ ಪಕ್ಕ ಮನೆಯವರು, ಏನು ಪೂಜಾ ಮಾಡಲ್ಲ, ದೇವರ ಕಡೆ ನೋಡಲ್ಲ, ಹೇಳೋದೇ ಹತ್ತಕ್ಕೆ ಹೇಳುತ್ತಾರೆ, ಎಲ್ಲ ಏನು ಖುಷಿ ಬಂದಂತೆ ಇರ್ತಾರೆ, ಒಂದು ಇಲ್ಲ, ವಾರಕ್ಕೊಂದ್ಸಲ ಸ್ನಾನ ಮಾಡುತ್ತಾರೆ. ಆದರೂ ಅವರಿಗೆ ನಾಲ್ಕೈದು ಬಿಲ್ಡಿಂಗ್ ಇದೆ, ಎಲ್ಲ ಚೆನ್ನಾಗಿದೆ. ದಿನಾಲು ಚಳಿಕಾಲ ಮಾಘ ಮಾಸ ಧರ್ಮ ಮಾಸ ಎಲ್ಲಾ ಮಾಸವೂ ಮಾಡ್ತೀವಿ, ಒಂದು ಬಿಲ್ಡಿಂಗ್ ಇಲ್ಲ, ಏನ್ರಿ ಇದು ಅಭಾನ. ದೇವರು ಅವರಿಗೆ ಕೊಡ್ತಾರಲ್ಲ ಅಂದ್ರೆ ಹೇಳ್ತಾರೆ, ಈ ಜನ್ಮದಲ್ಲಿ ಮೊದಲೇ ಫಿಕ್ಸ್ ಮಾಡಿದ್ದಾನಾತ, ನೀನು ಅಡ್ಡ ಬಿದ್ದದಕ್ಕೆ ಜಾಸ್ತಿ ಕೊಡಲ್ಲ, ಬಿದ್ದಿಲ್ಲ ಅಂತ ಕಡಿಮೆ ಕೊಡಲ್ಲ. ಅದು ಯಾರಿಗೆ ತಲೆಗೆ ಹೋಗುತ್ತೋ ಅವರೇನ್ ಮಾಡುತ್ತಾರೆ ಗೊತ್ತಾಯ್ತು ನಮಗೆ. ಏನು ಮಾಡಿದ್ರು ಆ ವ್ಯಕ್ತಿ ಏನು ಕೊಡಲ್ಲ, ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನಷ್ಟೇ. ಏನು ಮಾಡಿದ್ರು ಕೊಡಲ್ಲ ಅಂದ್ರೆ ಯಾಕೆ ಸುಮ್ಮನೆ ಅಡ್ಡ ಬೀಳಬೇಕು, ನಮ್ಮ ಪಾಡಿ ನಾವಿದ್ರೆ ಹೇಗೂ ಕೊಟ್ಟೆ ಕೊಡ್ತಾನಲ್ಲ ಅಂತ ಇರ್ತೀವ. ಅದೇ ತರ ದೇವರ ಮುಂದೆ ಈ ಒಳಗಿದ್ದವರು ಎಲ್ಲರಿದ್ದಾರಲ್ಲ, ಯಾರು ತಿಳ್ಕೊಂಡಿರ್ತಾರೆ ಅವರು ಈ ಸುಮ್ಮನೆ ವೇಸ್ಟ್ ಇದು. ಈತನ ಮುಂದೆ ಹೋಗಿ ಪ್ರದಕ್ಷಿಣೆ ಮಾಡಿ, ಅಂಗ ಪ್ರದಕ್ಷಿಣೆ ಆ ಪ್ರದಕ್ಷಿಣೆ ಇದು ಅದು ಇದು ಏನು ಬೇಡ, ಕೊಡೋದು ಹೇಗೂ ಕೊಟ್ಟೆ ಕೊಡ್ತಾನೆ, ಸುಮ್ಮನೆ ಗುಣ ಒದ್ದಾಡಬೇಕು. ಮತ್ತೆ ಜೀವನದಲ್ಲಿ ಏನು ಬೇಡುವ ಅಂದ್ರೆ ಎಲ್ಲವನ್ನೇ ಕೊಡ್ತಾನೆ. ಹೇಗೆ ಅನಾಯಾಸವಾಗಿ ಅಪ್ಲಿಕೇಶನ್ ಹಾಕದೇನೆ ದುಃಖ ನಮಗೆ ಬರ್ತಾ ಇರುತ್ತೋ ಹೇಳ್ತಾರೆ. ದುಃಖಕ್ಕೆ ಯಾರಾದ ಅಪ್ಲಿಕೇಶನ್ ಹಾಕ್ತಾರ, ಇವತ್ತು ದುಃಖ ಬರಲಿ ಸ್ವಾಮಿ ಅಂತ? ಸತ್ರು ಹಾಕಲ್ಲ, ಆದ್ರೆ ಬಿಡುತ್ತಾ, ಖಂಡಿತವಾಗಿ ಬರ್ತಾನೆ ಇರುತ್ತೆ. ಹಾಗೆ ದುಃಖವತ್ ದುಃಖದಂತೆ ಸುಖವೂ ಕೂಡ ಅನಾಯಾಸವಾಗಿ ಭಗವಂತ ಕೊಟ್ಟೇ ಕೊಡುತ್ತಾನೆ, ಇದು ಶಾಸ್ತ್ರ ಹೇಳ್ತಾ ಇದೆ. ಅವಾಗ ಜ್ಞಾನಿಗಳಾದವರು ಚೆನ್ನಾಗಿ ತಿಳಿತಾರೆ, ಹೌದು ಅಂತ ತಲೆಗೆ ಬಂದ ಕೂಡಲೇ ಅವರು ದೇವರನ್ನ ಏನೂ ಕೇಳಲ್ಲ. ನನಗೆ ಈ ಜನ್ಮದಲ್ಲಿ ಎಷ್ಟು ಕೊಡಬೇಕೋ ಕೊಟ್ಟೆ ಕೊಡ್ತೀಯ ಹರಿಯೇ. ಮತ್ತಿನ್ನೇನು ಅಂದರೆ, ನಾವು ಬಂದದ್ದು ಯಾಕೆ ಅಂತ ತಿಳ್ಕೊಂಡ್ರೆ ಅವಾಗ ಜೀವನದಲ್ಲಿ ಬೇರೆಯೇ ಗುರಿ ಬರುತ್ತೆ. ಆ ಗುರಿ ಗೊತ್ತಿಲ್ಲದೆ ಬದುಕ್ತಾ ಇದ್ದೇವೆ. ನಾವು ಬಂದದ್ದೇ ಭಗವಂತನ ಚಿಂತನೆ ಮಾಡಿ ನಾವು ಈ ಸಂಸಾರದಿಂದ ಬಿಡುಗಡೆ ಆಗ್ಲಿಕ್ಕೆ ಬಂದಿದ್ದೆವು, ಅದೇ ಮರೆತು ಹೋಗಿರ್ತೀವಿ. ಇಲ್ಲಿ ಬಂದು ಮಾಡ್ತಾ ಇರೋದೇನು ಹೇಳಿ ನಿಜವಾಗಿ ಮನಮಟ್ಟಿ ನೋಡಿ. ಭಗವಂತ ಈ ಅಪರೂಪದ ಜನ್ಮ ಯಾಕೆ ಕೊಟ್ಟ ಅಂದ್ರೆ, ನನ್ನನ್ನೇ ನೆನೆದು ಬದುಕಿದಷ್ಟು ಕಾಲ ನನ್ನನ್ನೇ ನೆನೆದು ಬಾರಯ್ಯ ಅಂದ್ರೆ ಏನಾಗುತ್ತೆ, ಎಲ್ಲ ಪರಿಹಾರ ಮಾಡುತ್ತೇನೆ. ನಾವೇನ್ ಮಾಡಿದ್ವು ಇಲ್ಲಿ ಬಂದ್ಮೇಲೆ? ದೇವರನ್ನ ನೆನೆಯುವುದೇ ಮುಖ್ಯ ಅನ್ನೋದು ಮರೆತು ಸಂಪಾದನೆ ಮಾಡುವುದೇ ಬಹಳ ಮುಖ್ಯ ಅಂದುಕೊಂಡು ಹೊರಟು. ನಮ್ಮ ಬದುಕಿನ ಚಿತ್ರಣ ಅಂತಲ್ಲ ನೋಡಿದ್ರೆ ಹೇಗಿರುತ್ತೆ? ಯಾಕೆ ಸರ್ವಾನ್ ಅಶೇಷತಃ ಅಂಬುದು ಸುಮ್ಮನೆ ನಾನು ಎಲ್ಲ ಕಾಮನೆಗಳನ್ನ ಪೂರ್ಣವಾಗಿ ಬಿಟ್ಟು ಬಿಡಿ ಅಂದ್ರೆ ಆಯ್ತಾಚಾರ ಅಂತ ಹೋಗ್ತೀವಿ, ಆಗುತ್ತ ಆಗಲ್ಲ. ಅದ್ರ ಬೇಸ್ ಬೇಕಲ್ಲ, ಅದಕ್ಕಿಷ್ಟು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದೆ. ಎಲ್ಲಿಗೆ ಹೋದವು ಯಾತ್ರೆಗೆ? ಶ್ರೀರಂಗಕ್ಕೋ ಮಂತ್ರಾಲಯಕ್ಕೋ ಎಲ್ಲಿಗೆ ಹೋಗಿದ್ದೀರಾ? ಇರೋದೇ ಮೂರು ದಿವಸ, ಪ್ಲಾನ್ ಮಾಡಿಕೊಂಡದ್ದು ಮೂರು ದಿವಸ. ಶ್ರೀರಂಗ ಅಂತ ಯಾಕೆ ಹೇಳಿದೆ? ಅದು ತುಂಬಾ ಬಿಸಿ ಪ್ರದೇಶ, ಇಲ್ಲಿ ಚಳಿಮಯ, ಇದೇ ಸಮಯಕ್ಕೆ ಅಲ್ಲಿ ಹೋಗ್ರಿ. ಎಷ್ಟೊಂದೇ ಹುರಿಯುವ ಪುಟ್ಟಿಯಲ್ಲಿ ಹಾಕಿ ಹುರಿದಂತೆ ಇರುತ್ತೆ, ಅಷ್ಟು ಬಿಸಿ ಬಿಸಿ ಬಿಸಿಯಾಗಿರುತ್ತೆ. ಇನ್ನ ಬಿಸಿಲು ಕಾಲದಲ್ಲಿ ಹೋದ್ರೆ ಅಂತೂ ದೇವರೇ ಕಾಣಿಸಿಬಿಡ್ತಾರೆ, ಅದಂತೂ ಎರಡೇ ತಾಸು ಬಂದ್ರೆ ಅಂತೂ ಕೃಷ್ಣ ಆರ್ಪಣೆ ಹೋಗಿದ್ದ ಆ ಬಿಸಿ ಪ್ರಾಂತಕ್ಕೆ. ಸರಿ, ಅಲ್ಲಿ ಹೋದ್ರಪ್ಪ. ಹೋದಾಗ ಬಿಸಿ, ಹೊರಗೂ ಬಿಸಿ, ಒಳಗೂ ಬಿಸಿ, ಮೇಲೂ ಬಿಸಿ, ಕೆಳಗೂ ಬಿಸಿ. ರೂಮ್ ಕೊಟ್ಟಿದ್ದಾರೆ ಛತ್ರದಲ್ಲಿ, ಕರೆಂಟ್ ಕಟ್ ಇಷ್ಟೆಲ್ಲ ಇದೆ, ಮತ್ತೇನ್ ಮಾಡಬೇಕು?
ಅವಾಗ ಮಗ ಅಂದ, ಅಪ್ಪ ಹೇಗೂ ಬಂದಿದ್ದೀವಿ, ಒಂದು ಎ ಸಿ ಹಾಕ್ಸೋಣ ರೂಮ್ಗೆ. ಅಲ್ಲ ಕರೆಂಟ್ ಇಲ್ಲಯ್ಯ, ಒಂದು ಯು ಪಿ ಎಸ್ ಅದಲ್ಲಿ ಇಟ್ಬಿಡೋಣ, ಎ ಸಿ ರನ್ ಆಗುವಷ್ಟು ಚೆನ್ನಾಗಿಟ್ರೆ ಚೆನ್ನಾಗಿರುತ್ತಲ್ಲ, 3 ದಿವಸ ಚೆನ್ನಾಗಿರಬಹುದು. 2 ಫ್ಯಾಮಿಲಿ ಬಂದಿತ್ತು, ಒಬ್ಬ ಅಪ್ಪ ಹೇಳಿದ ಇರೋದೇ 3 ದಿವಸ, ಒಂದು ಬೀಸಣಿಕೆ ತಗೊಂಡು ಹಾಕೊಂಡ್ರೆ ಸಾಕು, 3 ದಿವಸ ಹೇಗೋ ಒಂದಾಗಿದ್ದು ಬಂದ ಕೆಲಸ ಏನು, ದೇವರ ದರ್ಶನಕ್ಕೆ, ದೇವರ ಹತ್ತಿರ ಇರಲಿಕ್ಕೆ, ದೇವರ ಸ್ಮರಣೆ ಮಾಡಲಿಕ್ಕೆ ಬಂದದ್ದು. ಯಾವುದಕ್ಕೆ? ಇದಕ್ಕೆ ಬಂದಿದ್ದೇವೆ. ಆದಷ್ಟು ಕಾಲ ದೇವರ ಮುಂದೆ ಕೂತ್ರೆ ಆಯಿತು, ಕೂಡಬೇಕಾಗಿದೆ ದೇವರ ಹತ್ರ, ಅದಕ್ಕೆ ಬಂದವು. ರೂಮಲ್ಲಿ ಕೊಡ್ಲಿಕ್ಕೆ ಬೇಕಾಗಿಲ್ಲ, ರೂಮಲ್ಲಿ ಕೊಡ್ಬೇಕಾದ್ರೆ ಮನೆಯಲ್ಲಿ ಇರ್ಬೋದಲ್ಲ, ಕ್ಷೇತ್ರಕ್ಕೆ ಬಂದು ರೂಮಲ್ಲಿ ಎ ಸಿ ಹಾಕೊಂಡು ಕೂತ್ರೆ ಇನ್ನು ಕ್ಷೇತ್ರಕ್ಕೆ ಯಾಕೆ ಬರಬೇಕು, ರೂಮಲ್ಲೇ ಕೊಡ್ಬೋದಾ, ಮನೆಯಲ್ಲೇ ಕೊಡ್ಬೋದಾಗಿತ್ತು. ಹಾಗಾದ್ರೆ ಅದು ರೂಮಲ್ಲಿ ಸ್ವಲ್ಪ ಕಾಲ ಇರೋದು, ಆ ದೇವರ ಹತ್ರ ಕೂತಿರಬೇಕು, ದೇವರ ಹತ್ರ ಎ ಸಿ ಇರಲ್ಲ, ಅದರಿಂದ ದೇವರ ಮುಂದೆ ಇರಬೇಕು, ದೇವರ ಚಿಂತನೆ ಮಾಡಬೇಕು, ಆದಷ್ಟು ಕಾಲ ಅಲ್ಲೇ ಕಳೆದು ಬೇಗ ಹೊರಡೋಣ. ಇದು ಬಂದದ್ದು ಯಾತ್ರೆಗೆ. ಮಗನಿಗೂ ಅರ್ಥ ಆಯ್ತು, ಹೌದಪ್ಪ ಸರಿ ಬೇಡ ಅಂತ. ಇನ್ನೊಬ್ಬ ಮಗ ಇದ್ದ, ಬೇರೆಯವರಿದ್ದರಲ್ಲ ಅವರೊಂದು, ಆ ಮಗ ಅಂದ ಅಪ್ಪ ತಡಿಲಿಕ್ಕೆ ಆಗ್ತಾ ಇಲ್ಲ, ಚೂರು ಏನಾದ್ರೂ ಮಾಡು. ಅಪ್ಪ ನೋಡಿದ, ಸರಿ ಏನ್ ಮಾಡೋಣ, ಎ ಸಿ ಹಾಕೋಣ, ಸರಿ ಸ್ವಲ್ಪ ಯು ಪಿ ಎಸ್ ಎಲ್ಲ ಇಡೋಣ, ಆಗೋಣ. ಅಲ್ಲ ಇಲ್ಲಿ ಸ್ವಲ್ಪ ಬೆಡ್ಡಿಂಗ್ ಸರಿಯಾಗಿಲ್ಲ, ಸೋಫಾ ಎಲ್ಲ ಹಾಕೊಂಡು ಆಯ್ತು 3 ದಿವಸಕ್ಕೆ. ಅವಾಗ ಒಂದ ಅಪ್ಪ ದುಡ್ಡಿಲ್ಲ, ತಂದದ್ದೇ ಸ್ವಲ್ಪ ದುಡ್ಡಿಲ್ಲ, ಏನಪ್ಪ ಏನ್ ಮಾಡ್ತೀಯೇನೋ ಗೊತ್ತಿಲ್ಲ, ಏನಾದ್ರೂ ಮಾಡಿ. ಅವಾಗ ಆ 3 ದಿವಸದಲ್ಲಿ ರೆಕಮೆಂಡೇಶನ್ ತಂದು ಏನೋ ಮಾಡಿ ದುಡ್ಡಿಗಾಗಿ ಪ್ರಯತ್ನ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದುಡ್ಡಿಗಾಗಿ ಪ್ರಯತ್ನ ಮಾಡಿ ಅಲ್ಲಿ ಯಾರ್ಯಾರು ಏನ್ ಮಾಡ್ತಾರೋ ಹಿಡ್ಕೊಂಡು ಆ ಎ ಸಿ ಹಾಕಿ ಫಿಟಪ್ ಮಾಡಿಸಿ ಎಲ್ಲ ಮಾಡಿದ, ಏನು ಅದರಲ್ಲೇ ಬಂದದ್ದೇ ಆಗಿದೆ ದೇವರ ದರ್ಶನ ಮಾಡಲಿಕ್ಕೆ. ಅದೇ ಬಿಟ್ಟ ದೇವರ ದರ್ಶನ ಬಿಟ್ಟ, ದೇವರ ಹತ್ರ ಇರೋದೇ ಬಿಟ್ಟ, ಪರ್ಪಸ್ ಏನೋ ಅದೇ ಬಿಟ್ಟ. ಎಲ್ಲಿದ್ದ ದುಡ್ಡು ಸಂಪಾದನೆ, ಎ ಸಿ ಫಿಟಪ್ಪು, ಅದು ಇದು ಇದರಲ್ಲೇ ಕಾಲ ಕಳೆದ. ಇಷ್ಟೆಲ್ಲ ಮಾಡಿ ಏನಿನ್ನ 3 ದಿವಸ ಮುಗೀತಾ ಇದೆ, ಅವಾಗೆಲ್ಲ ಫಿಟ್ ಆಯ್ತು, ಫಸ್ಟ್ ಕ್ಲಾಸ್ ಎಲ್ಲ ಚೆನ್ನಾಗಿದೆ, ಏನು ಕೂತು ಸಂತೋಷ ಪಟ್ಟದ್ದೇ ಪಟ್ಟದ್ದು. ಅವಾಗ ಬಂದು ಹೇಳಿದ್ರು 3 ದಿವಸ ಆಯ್ತು, ರೂಮ್ ಖಾಲಿ ಮಾಡಬೇಕು, ಪ್ಲೀಸ್ ಗೆಟ್ ಔಟ್ ಅಂತ ಹೇಳಿಬಿಟ್ರು. ಅಲ್ಲ ಎ ಸಿ ನಿಮ್ಮಿಷ್ಟ, ಏನ್ ಮಾಡ್ತಾರೆ, ಹೊತ್ಕೊಂಡು ಹೋಗ್ತಾರಾ, ಹೋಗ್ಲೇಬೇಕು. ಅದರಿಂದ ಏನಾಯ್ತು, ಎಲ್ಲ ಬಂದ ಕೆಲಸ ಮಾಡಲಿಲ್ಲ, ದೇವರ ದರ್ಶನ ಮಾಡಲಿಲ್ಲ, ದೇವರ ಚಿಂತನೆ ಮಾಡಲಿಲ್ಲ, ಇದ್ದಷ್ಟು ಕಾಲ ದುಡ್ಡು ಸುಖ ಇಷ್ಟೇ, 3 ದಿವಸದ ಸುಖಕ್ಕಾಗಿ ನೋಡಿಕೊಂಡ್ರು, ಆದ ಮೇಲೆ ಕಿತ್ತುಕೊಂಡು ಬರಬೇಕಾಗಿಯೇ ಬಂತು. ಅವಾಗೇನಾಯ್ತು, ಪಶ್ಚಾತ್ತಾಪ ಬಂತು, ಇರೋದೇ 3 ದಿವಸ, ಅದಕ್ಕಾಗಿ ಇಷ್ಟು ಒದ್ದಾಡಿ ಬಂದ ಕೆಲಸ ಮರುತ್ತವಲ್ಲ ದೇವರ ಮುಂದೆ ನೋಡು. ಆ ಪಕ್ಕ ರೂಮಿನವರು ಸದಾ ದೇವರ ಮುಂದೆ ಕೂತು ಸದಾ ಚಿಂತನೆ ಮಾಡಿ ಬಂದ ಕೆಲಸ ಮುಗಿಸಿಕೊಂಡು ಹೋಗ್ತಾ ಇದ್ದಾರೆ, ನಾವು ಆ ಕೆಲಸ ಮುಗಿಸಲಿಲ್ಲ, ಬೇರೆ ಏನೋ ಮಾಡಿ ಸುಮ್ಮನೆ ಹೋಗ್ತಾ ಇದ್ದೇವೆ. ಈ ಚಿಂತನೆ ಹೇಗೆ ಬರುತ್ತೋ ಹಾಗೆ ಯಾರಾದರೆ ಎಚ್ಚರ ಇಟ್ಟುಕೊಂಡಿರ್ತಾರೆ ಅವರು ಇಲ್ಲಿ ಬಂದ ಮೇಲೆ ಸಾಕು, ನನಗೆ ದೇವರ ಚಿಂತನೆ ಬೇಕು ಅಲ್ಲ, ದೇವರ ಚಿಂತನೆಯೇ ಬೇಕು, ಅದು ಬೇಕಾದ್ರೆ ಬದುಕಿರಬೇಕು, ಬದುಕಬೇಕಾದ್ರೆ ಎಷ್ಟು ಮಿನಿಮಮ್ ಫೆಸಿಲಿಟಿ ಬೇಕೋ ಅಷ್ಟು ಸಾಕು, ಮೇನ್ ದೇವರ ಚಿಂತನೆಯಲ್ಲೇ ಇರಬೇಕು ಅಂತ ಅದರ ಮೇಲೆ ಇರ್ತಾನೆ. ದುಡ್ಡಿನ ಸಂಪಾದನೆ ಮಿಕ್ಕದ್ದಕ್ಕೆ ತಲೆ ಹೆಚ್ಚು ಖರ್ಚು ಮಾಡೋದೇ ಇಲ್ಲ, ಬಂದ ಕೆಲಸ ನೋಡು ಹೊರಡು ಅಂತಿರ್ತಾನೆ. ಅಂಥವರು ಒಂದಾದರೆ ನಾವು ಸಾಮಾನ್ಯ ಹೇಗೆ ಆ ಬಂದ ಕೆಲಸವೇ ಮರೆತಿರ್ತೇವೆ, ಸಾವು 3 ದಿವಸದಲ್ಲಿ ವೇಕೆಟ್ ಮಾಡಿ ಅಂತ ಹೇಳ್ತಾರಲ್ಲ ಆ ತರ ಸಾವು ಕೂತಿರುತ್ತೆ. ಯಾವ ರಾತ್ರಿ ಬಂದು ಟಿಕೆಟ್ ಕೊಡುತ್ತೋ ಗೊತ್ತಿಲ್ಲ, ಪ್ಲೀಸ್ ಕಮ್ ಅಂತ, ಯಾರು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಈ ಇಲ್ಲ ಮನೆಗೆ ಎಷ್ಟು ಜನ ಸೇರ್ತೀವೋ ಗೊತ್ತಿಲ್ಲ, ಪ್ರವಚನ ಬಿಟ್ಟ ಮೇಲೆ ಅಲ್ವಾ. ಅಂತಹ ಕಾಲಕ್ಕೆ ತಲೆ ತುಂಬಾ ಆಲೋಚನೆ, ನಾಳಿಗೆ ದುಡ್ಡು ಹೇಗೆ, ಅದು ಹೇಗೆ, ಇದು ಹೇಗೆ, ಎಷ್ಟು ಸಂಪಾದನೆ ಮಾಡಲಿ, ಡೆಪಾಸಿಟ್ ಮಾಡಲಿ, ಹೋದ್ರೆ ಏನು ಮಾಡಲಿ, ಅದಿಲ್ಲ. ಅದಕ್ಕೆ ಹೇಳ್ತಾರೆ, ಬಂದ ಕಾರ್ಯ ನೆನಪಾಗದೆ ಏನೋ ಕೆಲಸ ಮಾಡಿ ಸತ್ತು ಹೋಗ್ತಾ ಇದೆಯಲ್ಲ, ಅವಾಗಂದ್ರು ನಿನ್ನ ಸುಖ ಅಂತ ಏನು ಅವಸ್ಥೆ ಪಡ್ತಾ ಇದೆಯಲ್ಲ, ಆ ದೇವ ಕೊಟ್ಟೇ ಕೊಡ್ತಾನೆ, ಎಷ್ಟು ಮಿನಿಮಮ್ ಬೇಕೋ ಕೊಟ್ಟೇ ಕೊಡ್ತಾನೆ, ಜನ್ಮದಲ್ಲಿ ಬೇಕಾಗಿದ್ದು ಅಂತಹ ಕಾಲಕ್ಕೆ ಸುಮ್ಮನೆ ಒಣ ದುಃಖ ಯಾಕೆ ಪಡ್ತೀಯ ಅಂದಾಗ ಅದು ತಲೆಗೆ ಯಾರಿಗೆ ಬರುತ್ತೋ ಅವರು ಎಲ್ಲ ಪ್ರಯತ್ನ ಬಿಡುತ್ತಾರೆ. ಸಾಕಿದಲ್ಲ ಅವನು ಕೊಟ್ಟೆ ಕೊಡುತ್ತಾನೆ, ನಾನು ಬಂದ ಕೆಲಸ ದೇವರ ಚಿಂತನೆ ಮಾಡೋದೇ ಮುಖ್ಯ ಅಂತ ಹೊರಡುತ್ತಾರೆ. ಅವರೇನು ಮಾಡುತ್ತಾರೆ, ಸರ್ವಾನ್ ಕಾಮಾನ್ ತ್ಯಕ್ತ್ವ ನನ್ನ ದೇವರ ಚಿಂತನೆಯಿಂದ ದೂರ ಮಾಡುವ ಎಲ್ಲಾ ಕಾನೂನುಗಳನ್ನು ಬಿಡುತ್ತಾರೆ. ನನ್ನ ಮೈನ್ ಪರ್ಪಸ್ಸೇ ಡಿಫೀಟ್ ಆಗಿ ಹೋಗ್ತಾ ಇದೆ ಅಂತ. ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ, ಈ ಇಂದ್ರಿಯಗಳನ್ನು ಬಿಟ್ಟರೆ ಏನು ಮಾಡುತ್ತೆ ಅಂದರೆ, ಒಳ್ಳೆ ರಥ ಅದಕ್ಕೆ ಕುದುರೆಗಳನ್ನು ಕಟ್ಟಿ ಓಡಿಸ್ತಾ ಇದ್ರೆ ಚೆನ್ನಾಗಿ ಓಡುತ್ತೆ. ಕುದುರೆಗಳ ಹಿಡಿತ ನಮಗಿಲ್ಲವಾ, ಕುದುರೆ ಕರ್ಕೊಂಡು ಹೋದ ಕಡೆಗೆ ರಥ ಹೋಗಬೇಕಾಗುತ್ತೆ. ಕುದುರೆ ಹಿಡಿತ ನಮಗಿತ್ತ, ನಾವು ಹೇಳಿದ ಕಡೆಗೆ ಕುದುರೆ ಕರಕೊಂಡು ಹೋಗುತ್ತೆ ರಥವನ್ನ. ಹಾಗೆ ಇಂದ್ರಿಯಗಳು ಕುದುರೆಗಳೇ, ಆ ಕುದುರೆಗಳ ಲಗಾಮು ನಮಗಿಲ್ಲವಾ, ಆವಾಗ ಇಂದ್ರಿಯಗಳು ಹೇಳಿದ ಹಾದಿಯಲ್ಲೇ ನಾವು ಹೋಗಿ ಬಿದ್ದು ಹಾಳಾಗಬೇಕಾಗುತ್ತೆ. ಇಂದ್ರಿಯಗಳ ಮೇಲೆ ಹಿಡಿತ ಇತ್ತ, ನಾವು ಹೇಳಿದ ದಿಕ್ಕಿಗೆ ನಮ್ಮ ಸಾಧನೆ ಹೋಗ್ತಾ ಇರುತ್ತೆ. ಇಷ್ಟು ವ್ಯತ್ಯಾಸ ಅಂತ ಕೃಷ್ಣ ತೋರಿಕೊಡ್ತಾ ಬರ್ತಾ ಇದ್ದಾನೆ. ಕೊನೆಗೆ ಮತ್ತು ಬರುತ್ತೆ, ಎಲ್ಲ ಚೆನ್ನಾಗಿದೆಯಲ್ಲ, ನೀವು ಹೇಳಿದ್ದೇನು, ಮನಸ್ಸಿನಲ್ಲಿ ನಾನಾ ಕಾಮನೆಗಳ ಸಂಕಲ್ಪ ಬಿಡಬೇಕು, ಆ ಕಾಮನೆಗಳ ಕಡೆಗೆ ಆ ಕಾಮನೆಗಳಿಗೆ ಬೇಕಾದ ಸಂಕಲ್ಪಗಳ ಕಡೆಗೆ ಓಡುವಂತ ಮನಸ್ಸನ್ನ ನಿಗ್ರಹ ಮಾಡಬೇಕು, ಮಾಡಿದರೆ ಆವಾಗ ನಮಗೆ ಸುಖ ಶಾಂತಿ ಸಿಗುತ್ತೆ ಅಂತೀರಲ್ಲ, ಇದು ಹೇಗೆ ನಮಗೆ ಆಗ್ತಾ ಇಲ್ಲಲ್ಲ ಅಂದ್ರೆ, ಒಳಗಿದ್ದು ಮಾಡಿಸುವವ ಬೇರೊಬ್ಬನಿದ್ದಾನೆ, ನಮ್ಮ ಹಿಂದಿನ ಕರ್ಮಾನುಸಾರವೇ ಈ ಮನಸ್ಸನ್ನ ನಾನಾ ಕಡೆಗೆ ಓಡಿಸಿ ನಮ್ಮನ್ನ ಪ್ರಪಾತಕ್ಕೆ ಬೀಳುವಂತೆ ಮಾಡತಾ ಇರೋದು ಅವನೇ. ಆ ಇಂದ್ರಿಯಗಳ ಹಿಡಿತ ಚೆನ್ನಾಗಿ ತಂದುಕೊಟ್ಟು ಈ ಸಾಧನೆಯನ್ನ ಚೆನ್ನಾಗಿ ಮಾಡಿಸೋದು ಅವನೇ. ಅವನ ಪಾದವನ್ನ ಹಿಡಿಯಬೇಕು ಅಂತ ಹೇಳಲಿಕ್ಕೆ ಹೊರಟದ್ದೇ ಗೀತಾ ಅಷ್ಟೇ ಹೊರತು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಬಿಡಿ, ಯಾವ ಸಂಕಲ್ಪ ನಾನಾ ಕಾಮನೆಗಳು ಬರುತ್ತಲ್ಲ ಬಿಟ್ಟು ಬಿಡಿ ಅಂತ. ಸ್ವತಂತ್ರವಾಗಿ ನೀವೇ ಬಿಡ್ಲಿಕ್ಕಾಗುತ್ತೆ, ಸ್ವತಂತ್ರವಾಗಿ ನೀವೇ ಎಲ್ಲ ಮನಸ್ಸನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕೆ ಹೊರಟದ್ದು ಗೀತೆಯಲ್ಲ, ಅಲ್ಲೇ ಅಪಾರ್ಥ ಆಗ್ತಾ ಇರುತ್ತೆ. ಇಡೀ ಗೀತೆ ಉಪದೇಶಮಯ, ಹೌದಾ? ಪ್ರತಿಯೊಂದು ಕಡೆ ಉಪದೇಶ 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 ಮಾಡು 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 ಅಂತಲೇ ಬರ್ತಾ ಇರುತ್ತೆ. ನಾವು ತಿಳಿಯೋದೇನು, ಕೃಷ್ಣ ಹೇಳಿದ್ದು ನಾನೇ ಮಾಡಬೇಕು ಅಂತ ಹೋಗ್ತಾ ಇರ್ತೇವೆ. ಅಲ್ಲಯ್ಯ, ನಾನು ಹೇಳುತ್ತಾ ಇರೋದು ಮಾಡು, ಹೇಗೆ ನನ್ನ ಸಹಾಯ ತಗೊಂಡು ಮಾಡು ಅಂತ ಹೇಳಿ ಹೊರಟರೆ, ನನ್ನ ಸಹಾಯ ಅಂಬುದು ನುಂಗು ಬಿಟ್ಟು ನೀನೇ ಮಾಡುತ್ತೇನೆ ಅಂತ ಹೋದ್ರೆ ಹೇಗೆ? ಕೃಷ್ಣ ಅದೇ ಹೇಳಿ, ಮಗು ಬರ್ತಾ ಇದೆ ಬೀಳುತ್ತಾ ಇದೆ ಅದು ಹೋಗಬೇಕಾಚೆಗೆ, ಅಮ್ಮ ಹೇಳಿದ್ದು ನನ್ನ ಕೈ ಹಿಡ್ಕೋ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ, ನನ್ನ ಕೈ ಹಿಡ್ಕೊಂಡು ಅಲ್ಲಿಗೆ ಸೇರು. ಆದರೆ ತಾಯಿ ಏನ್ ಮಾಡಿದ್ದು, ಕೈ ಚಾಚಿದ್ಲು, ನನ್ನ ಕೈ ಹಿಡ್ಕೋ ಅಂತ ಪ್ರತ್ಯಕ್ಷವಾಗಿ ಹೇಳಲಿಲ್ಲ, ಈ ಕೈ ತೋರಿಸ್ತಾ ಇದ್ದಾಳೆ ಬಾ ಅಲ್ಲಿಗೆ ಸೇರು ಅಂದ್ಲು. ಮಗು ನೋಡಿತ್ತು ಕೈ ಏನು ನೋಡ್ಲಿಲ್ಲ, ಅಲ್ಲಿಗೆ ಸೇರು ಅಂದ್ರೆ ಹೊರಡಿತು, ಹಲ್ಲು ಮುರ್ಕೊಂಡು ಬೀಳ್ತಾ ಇದೆ. ಆ ಪಕ್ಕದವರು ಬಂದು ಮಗುವಿಗೆ ಹೇಳಿದ್ರು, ಹಾಗಲ್ಲ ನಿಮ್ಮಮ್ಮ ಹೇಳ್ತಾ ಇರೋದು, ಆಕೆಯ ಕೈ ಹಿಡಿದರೆ ನೀನು ಸೇರ್ಲಿಕ್ಕೆ ಸಾಧ್ಯ, ನಿನಗೇನೋ ಅಮ್ಮ ಬಾ ಸೇರು ಅಂತ ಹೇಳ್ತಾ ಇದ್ದಾಳೆ, ಆದರೆ ಕೈ ಹಿಡಿ ಎಂಬುದು ತಾತ್ಪರ್ಯ ಕೈ ನೋಡು ಅಂತ. ಹಾಗೆ ಇಡೀ ಗೀತೆಯಲ್ಲಿ ಕೃಷ್ಣ ಬಾ ಮಾಡು ಅಂತ ಹೇಳ್ತಾನೆ, ಬಾ ಅಂಬುದರಲ್ಲಿ ಕೈ ತೋರ್ತಾ ಇದ್ದಾನೆ, ನನ್ನ ಕೈ ಹಿಡಿ ನಾ ಮಾಡಿಸ್ತೇನೆ ಬಾ, ನಾನು ಮಾಡಿಸಿದ್ದನ್ನ ಮಾಡು ಎಂಬುದು ಕೃಷ್ಣ ಹೇಳ್ತಾ ಇದ್ದರೆ, ಆ ಒಳಗಿನ ರಹಸ್ಯವೇ ನಾವು ಹಿಡಿಯದೆ ಕೃಷ್ಣ ಹೇಳಿದ ನಾ ಮಾಡಿಬಿಡುತ್ತೇನೆ, ಕೃಷ್ಣ ಹೇಳಿದ ನಾ ಮಾಡಿಬಿಡುತ್ತೇನೆ ಅಂತ ಇಲ್ಲದ ಸ್ವಾತಂತ್ರ್ಯ. ವಿಜಯದಾಸರ ಮಾತಲ್ಲಿ ಹೇಳಬೇಕಾದರೆ ಇಲ್ಲದ ಸ್ವಾತಂತ್ರ್ಯ ಪಚ್ಚಿಕೊಂಡು ಹಚ್ಚಿಕೊಂಡು ಕೃಷ್ಣ ಹೇಳದ ಐ ಕ್ಯಾನ್ ಡೂ ಅಂತ ಹೋಗ್ಬಿಟ್ರೆ ಏನು ಧಾನ್ ಅಂತ ಬಿಡೋದಷ್ಟು ಏನೂ ಇಲ್ಲ, ಹಲ್ಲು ಮುರಿದು ಕೊಡುವುದಾಗುತ್ತೆ. ಅದಕ್ಕೆ ಸ್ವಾತಂತ್ರ್ಯದ ಆರೋಪ ಬಿಡಿ. ಭಗವಂತನ ಶರಣಾಗತರಾದರೆ ಸ್ವಾಮಿ ನಮ್ಮಿಂದ ಮಾಡಿಸ್ತಾನೆ, ಆವಾಗ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಇದು ಗೀತೆಯ ಉಪದೇಶ. ಈ ಪ್ರಧಾನ ಗೀತೆಯ ಉಪದೇಶವನ್ನೇ ನಾವು ಮರೆತು ಎಲ್ಲಾ ಗೀತೆ ಓದಿ ಕೃಷ್ಣ ಹೀಗೆ ಹೇಳಿದ್ದಾನೆ ಹೀಗೆ ಹೇಳಿದ್ದಾನೆ ಹಾಗಿರಬೇಕಂತೆ ಅಂತ ನಾಳೆ ಇರಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಹೋದರೆ ಸುತರಾಮ್ ಸಾಧ್ಯವಿಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶನೈಹಿ ಶನೈಹಿ ಉಪರಮೇತ ಬುದ್ಧ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಹೇಳ್ತಾರೆ. ಅಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಇದನ್ನ ಒಮ್ಮೆಲೆ ತಂದುಕೊಳ್ಳಿಕ್ಕಾಗುತ್ತಾ? ಇವತ್ತು ಪ್ರವಚನ ಕೇಳಿದ್ರು, ನಾಳೆ ಎಲ್ಲ ವಿಷಯಗಳ ನಿಗ್ರಹ ಮಾಡಿ ಎಂದ್ರೆ ನಿಗ್ರಹ ಮಾಡಿ ದೇವರ ಹತ್ರ ಹೋಗಿ ಆಗುತ್ತಾ? ಸಾಧ್ಯ ಇಲ್ಲ. ಹೇಗೆ? ಶನೈ ಶನೈ ನಿಧಾನವಾಗಿ ಚೂರು 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 ಮನಸ್ಸನ್ನ ನಿಗ್ರಹ ಮಾಡತಾ 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 ಕೊನೆಗೆ ಹೇಗೆ ಮಾಡಬೇಕು ಅಂದ್ರೆ ಬುದ್ಧ್ಯಾ ಧೃತಿಗ್ರಹೀತಯ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಧಾರಣೆಯಿಂದ ಹೇಳ್ತಾರೆ. ಧೃತಿಗ್ರಹೀತಯ ಅಂದ್ರೆ ಧೈರ್ಯೋಪೇತಯ, ಧಾರಣೆಯ ಗೃಹೀತಯ ವಶೀಕೃತಯ ಅಂದ್ರು. ಬುದ್ಧಿ ಧಾರಣೆ ಮಾಡಬೇಕಂತೆ. ದೇವರ ಪಾದವನ್ನ ಬಿಟ್ಟು ಬಿಟ್ಟು ಚಿಂತನೆ ಮಾಡುವುದೇ ಧಾರಣ. ಆ ಧಾರಣೆಯಿಂದ ಏನಾಗುತ್ತೆ ಅಂದ್ರೆ ವಿಶೇಷವಾದ ಬುದ್ಧಿ ನಮಗೆ ವಶ ಆಗ್ತಾ ಬರುತ್ತೆ. ಮನಸ್ಸಿನ ಚಾಂಚಲ್ಯ ಬುದ್ಧಿಯ ಚಾಂಚಲ್ಯ ಹೋಗ್ತಾ ಬರುತ್ತೆ. ಅಂಥ ಕಾಲಕ್ಕೆ ನಮ್ಮ ಬುದ್ಧಿ ನಮ್ಮ ವಶ ಆಗುತ್ತೆ. ಹಾಗಾದರೆ ಬುದ್ಧಿ ನಮ್ಮ ವಶ ಆಗಬೇಕಾದರೆ ಏನು ಬೇಕು? ಧೃತಿ ಗೃಹೀತಯ, ದೇವರ ಧಾರಣ. ದೇವರ ವಿರಾಟ್ ರೂಪವನ್ನ ಬಿಟ್ಟು ಬಿಟ್ಟು ಚಿಂತನೆ ಮಾಡಿದರೆ ಮನಸ್ಸು ಬುದ್ಧಿ ಒಳಗಿರುವ ನಾನಾ ಪಾಪಗಳು ಕೊಚ್ಚಿ ಹೋಗಿ ಚಾಂಚಲ್ಯ ಹೋಗಿಬಿಡುತ್ತೆ, ಪ್ರಶಾಂತ ಆಗಿಬಿಡುತ್ತೆ. ಅಂಥ ವಿಶೇಷವಾದ ಮನಸ್ಸನ್ನ ಆತ್ಮಸಂಸ್ಥಂ ಕೃತ್ವ ದೇವರಲ್ಲೇ ಇಟ್ಟುಕೊಂಡು ನ ಕಿಂಚಿದಪಿ ಚಿಂತೆಯೇತ್ ಏನನ್ನೂ ಕೂಡ ಚಿಂತನೆ ಮಾಡಬಾರದು. ಒಂದು ಕೆಲವರು ಅಂದ್ರು ದೇವರನ್ನು ಕೂಡ ಚಿಂತನೆ ಮಾಡಬೇಡ, ಸುಮ್ಮನೆ ಕೂತ್ಕೊಂಡ್ಬಿಡು. ಅಪಾರ್ಥ ತುಂಬಾ ಅರ್ಥ ಇರುತ್ತೆ ಅದು. ವೇದಕ್ಕೆ ಅಪಾರ್ಥ ಮಾಡುವವರು ತುಂಬಾ ಜನ ಬಂದರು. ಅದಕ್ಕೆ ಕೃಷ್ಣನೇ ಹೇಳಿದ, ನ ಕಿಂಚಿದಪಿ ಚಿಂತೆಯೇತ್ ಅಂದ್ರೆ ನೀನೇ ದೇವರು, ಇನ್ನೇನು ಬೇರೆ ದೇವರಿದ್ರೆ ತಾನೇ ನೀ ಬೇರೆ ದೇವರು ದೇವರು ಚಿಂತನೆ ಮಾಡಬೇಕು. ನೀನೇ ದೇವರು, ಅದರಿಂದ ಏನು ಚಿಂತನೆ ಮಾಡು, ಏನ್ ಮಾಡ್ಬೇಕು, ಸುಮ್ಮನೆ ಕೂತಿರು. ಅಲ್ಲ, ನ ಕಿಂಚಿದಪಿ ಚಿಂತೆಯೇತಂದ್ರೆ ದೇವರನ್ನ ಬಿಟ್ಟು ಇನ್ನು ಯಾವು ನಿನ್ನ ತಲೆಗೆ ಬಾರದಂತೆ ಮಾಡಿಕೋ ಅಂದ್ರು. ಅಂದ್ರೆ ಅರ್ಥ ಸರ್ವತ್ರ ಇರೋ ಭಗವಂತನನ್ನ ಚಿಂತನೆ ಮಾಡುತ್ತಾ ಆ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನೋಡಬೇಡ, ಅಲ್ಲಿರುವ ಸ್ವಾಮಿಯನ್ನೇ ನೋಡತಾ ಬಂದರೆ ಏನಾಗುತ್ತೆ? ಭಗವಂತನಲ್ಲೇ ನಮ್ಮ ಮನಸ್ಸು ಸದಾ ನಿಲ್ಲತಾ ಬರುತ್ತೆ, ಪ್ರಶಾಂತತೆ ಬರುತ್ತೆ ಅಂತ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಬಲ್ಲಿಗೆ ಶ್ರೀಕೃಷ್ಣ.